1 Timothy 1, the same chapter, earlier on, Paul says, verse 5.
1 Timothy 1 ಅಧ್ಯಾಯ ಪೌಲನು ಪ್ರಾರಂಭದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಐದನೇ ವಚನದಲ್ಲಿ.
This is a beautiful verse. I've often thought about it.
ಇದು ಬಹಳ ಸುಂದರವಾದಂತಹ ವಚನ. ನಾನು ಇದರ ಬಗ್ಗೆ ಯಾವಾಗಲಾದರೂ ಯೋಚನೆ ಮಾಡ್ತಾ ಇರ್ತೀನಿ.
Because like Timothy and Paul, I'm also in the teaching ministry.
ಯಾಕಂದ್ರೆ ಪೌಲ ಮತ್ತು ತಿಮೋತಿಯಂತೆ ನಾನು ಕೂಡ ಬೋಧನೆ ಮಾಡುವಂತಹ ಆ ಒಂದು ಸೇವೆಯಲ್ಲಿದ್ದೀನಿ.
ಎವ್ರಿ ಟೀಚರ್ ಮಸ್ಟ್ ಹ್ಯಾವ್ ಅ ಗೋಲ್.
ಪ್ರತಿಯೊಬ್ಬ ಬೋಧಕನು ಒಂದು ಗುರಿಯನ್ನು ಹೊಂದಿಕೊಂಡಿರಬೇಕು.
ಜಸ್ಟ್ ಲೈಕ್ ಇನ್ ದಿ ಪ್ಲೇ ಫುಟ್ಬಾಲ್ ಆರ್ ಸಾಕರ್, ದೇ ಹ್ಯಾವ್ ಅ ಗೋಲ್.
ಒಂದು ಫುಟ್ಬಾಲ್ ಅಥವಾ ಸಾಕರ್ ಅನ್ನುವಂತಹ ಒಂದು ಆಟದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರಲ್ಲ, ಹಾಗೆ
seeking to put the ball into that goal.
ಆ ಒಂದು ಚೆಂಡನ್ನ ಗುರಿ ಕಡೆಗೆ ಸಾಗಿಸುವುದನ್ನ ಯಾವಾಗಲೂ ಪ್ರಯತ್ನಿಸುತ್ತಾ ಇರುತ್ತಾರೆ.
Everything, they may kick this way, that way, this way, sometimes even back. But
ಅವರು ಈ ಕಡೆ ಒದಿತಾರೆ, ಆ ಕಡೆ ಒದಿತಾರೆ, ಕೆಲವೊಮ್ಮೆ ಹಿಂದಕ್ಕೂ ಕೂಡ ಒದಿತಾರೆ.
Ultimately, their aim is to get the ball into that goal.
ಅಂತಿಮವಾಗಿ ಆ ಚೆಂಡು ಗುರಿಯೆಡೆಗೆ ಸಾಗಬೇಕು.
And so it must be with every true servant of God who preaches God's word.
ದೇವರ ವಾಕ್ಯವನ್ನ ಸಾರುವಂತ ದೇವರ ನಿಜವಾದ ಸೇವಕರು ಪ್ರತಿಯೊಬ್ಬರು ಕೂಡ ಅದೇ ರೀತಿಯಾಗಿ ಇರಬೇಕು.
This must be his goal, Paul says to Timothy.
ಪೌಲನು ತಿಮೋತಿಯನಿಗೆ ಈ ರೀತಿ ಹೇಳುತ್ತಾನೆ, ಇದು ಗುರಿಯಾಗಿರಬೇಕು ಅಂತ.
The goal of all our instruction is love.
ನಮ್ಮ ಎಲ್ಲಾ ಉಪದೇಶದ ಗುರಿಯು ಪ್ರೀತಿಯಾಗಿದೆ.
Is to get people to love Jesus with all their heart.
ಯೇಸುವನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತ ಜನರನ್ನ ಪಡೆಯುವುದಾಗಿದೆ.
And to love others as themselves and love one another in the church.
ತಮ್ಮಂತೆ ಇತರರನ್ನು ಪ್ರೀತಿಸುವಂತ ಜನರನ್ನ ಪಡೆಯುವುದಾಗಿದೆ ಮತ್ತು ಸಭೆಯಲ್ಲಿನ ಜನರನ್ನ ಪ್ರೀತಿಸುವಂತ ಜನರನ್ನ ಪಡೆಯುವುದಾಗಿದೆ.
As Christ loved them.
ಕ್ರಿಸ್ತನು ಅವರನ್ನ ಪ್ರೀತಿಸುವಂತೆ.
And this love must come from a pure heart. And a good conscience.
ಈ ಪ್ರೀತಿಯು ಶುದ್ಧ ಹೃದಯದಿಂದಲೂ ಒಳ್ಳೆಯ ಮನಸ್ಸಾಕ್ಷಿಯಿಂದಲೂ ಬರಬೇಕು.
If it doesn't come from a good conscience, all that love is useless.
ಅದು ಒಳ್ಳೆಯ ಮನಸ್ಸಾಕ್ಷಿಯಿಂದ ಬರಲಿಲ್ಲಪ್ಪ ಅಂದ್ರೆ ಎಲ್ಲ ಪ್ರೀತಿಯು ಪ್ರಯೋಜನಕ್ಕೆ ಬಾರದ್ದಾಗಿದೆ.
You can go and help people in the street and show a lot of love and compassion.
ನೀವು ರಸ್ತೆ ಬದಿಯಲ್ಲಿರುವಂತ ಜನರಿಗೆ ಹೋಗಿ ಸಹಾಯ ಮಾಡಬಹುದು, ಹೆಚ್ಚು ಪ್ರೀತಿ ಮತ್ತು ಕರುಣೆಯನ್ನ ತೋರಬಹುದು. ಯಾರು ಬಾಧೆ ಪಡ್ತಾ ಇದಾರಲ್ಲ ಅವರಿಗೆ, ಬಡವರಿಗೆ ಈ ರೀತಿ ನೀವು ತೋರಿಸಬಹುದು ಪ್ರೀತಿಯನ್ನ.
ಇನ್ ದಿ ಆರ್ಫನೇಜಸ್ ಅಂಡ್ ದಿ ವಿಡೋಸ್ ಹೋಮ್ಸ್ ಅಂಡ್ ಇಫ್ ಯು ಡೋಂಟ್ ಕೀಪ್ ಅ ಗುಡ್ ಕಾನ್ಶಿಯನ್ಸ್.
ಅನಾಥಾಲಯಕ್ಕೆ ಮತ್ತು ವಿಧವೆಯರ ಮನೆಗೆ ನೀವು ಈ ರೀತಿ ಮಾಡಬಹುದು, ಆದ್ರೆ ಒಳ್ಳೆ ಮನಸ್ಸಾಕ್ಷಿ ನೀವು ಹಿಡಿದುಕೊಂಡಿಲ್ಲ ಅಂದ್ರೆ ಇದು ಪ್ರಯೋಜನಕ್ಕೆ ಬಾರದ್ದಾಗಿದೆ. ಇಲ್ಲಿ ಹೇಳತ್ತೆ ಪ್ರೀತಿಯು ಒಳ್ಳೆಯ ಮನಸ್ಸಾಕ್ಷಿಯಿಂದ ಬರಬೇಕು ಅಂತ, ಮತ್ತು ನಿಷ್ಕಪಟವಾದ ನಂಬಿಕೆಯಿಂದ.
ಇಟ್ ಮಸ್ಟ್ ಕಮ್ ಫ್ರಮ್ ದಿಸ್ ಕಾಂಬಿನೇಷನ್ of a sincere faith and a good conscience.
ಪ್ರೀತಿಯು ಒಳ್ಳೆಯ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆಯಿಂದ ಬರಬೇಕು.
Otherwise all your love is useless. How many have understood that?
ಇಲ್ಲವಾದಲ್ಲಿ ನಿಮ್ಮ ಎಲ್ಲಾ ಪ್ರೀತಿಯು ಪ್ರಯೋಜನಕ್ಕೆ ಬಾರದಾಗಿದೆ. ಎಷ್ಟು ಜನರು ಇದನ್ನ ಅರ್ಥ ಮಾಡಿಕೊಂಡಿದ್ದಾರೆ?
The goal of our instruction is not love.
ನಮ್ಮ ಉಪದೇಶದ ಗುರಿಯು ಬರೀ ಪ್ರೀತಿ ಅಲ್ಲ.
The goal of our instruction is love from a good conscience and sincere faith.
ನಮ್ಮ ಉಪದೇಶದ ಗುರಿ ಏನಾಗಿದೆಯಪ್ಪ ಅಂದ್ರೆ ಒಳ್ಳೆಯ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆಯಿಂದ ಉಂಟಾಗುವ ಪ್ರೀತಿಯಾಗಿರುತ್ತದೆ.
ನಾನು
ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ಇವೆರಡರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ.
ಇನ್ ಅದರ್ ವರ್ಡ್ಸ್ ಇಟ್ಸ್ ಲೈಕ್ ಸೇಯಿಂಗ್ ವಿ ಬಿಲ್ಡ್ ಅ ಸೂಪರ್ ಸ್ಟ್ರಕ್ಚರ್ ಆನ್ ಅ ಗುಡ್ ಫೌಂಡೇಶನ್.
ಮತ್ತೊಂದು ರೀತಿಯಲ್ಲಿ ಹೇಳುವುದಾದ್ರೆ ನಾವು ಈ ರೀತಿ ಹೇಳಿದ ಹಾಗದು, ನಾವು ಒಳ್ಳೆಯ ಅಸ್ಥಿವಾರದ ಮೇಲೆ ಒಳ್ಳೆಯ ಕಟ್ಟಡವನ್ನ ಕಟ್ಟುತ್ತೇವೆ ಎಂಬುದಾಗಿ.
ದ ಸೂಪರ್ ಸ್ಟ್ರಕ್ಚರ್ ಇಸ್ ಲವ್. People must see.
ಒಳ್ಳೆಯ ಕಟ್ಟಡ ರಚನೆಯು ಪ್ರೀತಿಯಾಗಿದೆ, ಜನರು ಅದನ್ನ ನೋಡುವಂತಾಗಬೇಕು.
People don't see the foundation, they see the superstructure of a building.
ಜನರು ಅಸ್ಥಿವಾರವನ್ನ ನೋಡುವುದಿಲ್ಲ, ಅವರು ಒಳ್ಳೆಯ ರಚನೆಯಿಂದ ಕೂಡಿದ ಕಟ್ಟಡವನ್ನ ನೋಡ್ತಾರೆ.
The superstructure is love. People must see that we love Jesus fervently.
ಒಳ್ಳೆಯ ಕಟ್ಟಡ ರಚನೆಯು ಪ್ರೀತಿಯಾಗಿದೆ, ಜನರು ನೋಡಬೇಕು ನಾವು ಯೇಸುವನ್ನ ಬಹಳ ಶ್ರದ್ಧೆಯಿಂದ ಪ್ರೀತಿಸುವವರಾಗಿದ್ದೇವೆ ಅಂತ.
That we're willing to lay down our lives for him.
ನಾವು ಆತನಿಗಾಗಿ ನಮ್ಮ ಜೀವವನ್ನೇ ಪಣಕ್ಕಿಡಲು ಸಿದ್ಧರಾಗಿದ್ದೇವೆ ಎಂಬುದನ್ನ ಜನರು ನೋಡುವಂತಾಗಬೇಕು.
And people must see that we love them even though they may not love us.
ಜನರು ನೋಡುವಂತಾಗಬೇಕು ಅವರು ನಮ್ಮನ್ನು ಪ್ರೀತಿಸಲಿಲ್ಲ ಅಂದ್ರೂ ಕೂಡ ನಾವು ಅವರನ್ನ ಪ್ರೀತಿಸುತ್ತಿದ್ದೇವೆ ಅಂತ.
We can love our enemies, we can bless those who curse us.
ನಾವು ವೈರಿಗಳನ್ನ ಪ್ರೀತಿಸಬೇಕು, ನಮ್ಮನ್ನ ಶಪಿಸುವಂತವರನ್ನ ನಾವು ಆಶೀರ್ವದಿಸಬೇಕು.
ಬಿಕಾಸ್ ಗಾಡ್ ಇಸ್ ಗಿವನ್ ಅಸ್ ಲವ್ ಇನ್ ಅವರ್ ಹಾರ್ಟ್ ಬಟ್ ದಟ್ಸ್ ಎ ಸೂಪರ್ ಸ್ಟ್ರಕ್ಚರ್.
ದೇವರು ನಮ್ಮ ಹೃದಯದಲ್ಲಿ ಪ್ರೀತಿಯನ್ನ ಕೊಟ್ಟಿದ್ದಾನೆ, ಅದೇ ಬಹಳ ಸುಂದರವಾಗಿ ರಚನೆಯಾದಂತ ಕಟ್ಟಡ.
ವಾಟ್ ಇಸ್ ದಿಸ್ ಸೂಪರ್ ಸ್ಟ್ರಕ್ಚರ್ ಬೇಸ್ಡ್ ಆನ್? ವಿಚ್ ಫೌಂಡೇಶನ್?
ಈ ಒಂದು ಸುಂದರ ರಚನೆ ಉಳ್ಳಂತ ಕಟ್ಟಡವು ಯಾವ ಅಸ್ತಿವಾರದ ಮೇಲೆ ಆತುಕೊಂಡಿದೆ? ಹಾಗಾದ್ರೆ
ಅ ಗುಡ್ ಕಾನ್ಶಿಯನ್ಸ್ and sincere faith.
ಒಳ್ಳೆಯ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆಯ ಮೇಲೆ.
If it does not have a good conscience and sincere faith as a foundation, this whole superstructure is going to collapse one day.
ಆ ಒಂದು ಅಸ್ಥಿವಾರವು ನಿಷ್ಕಪಟವಾದ ನಂಬಿಕೆ ಮತ್ತು ಒಳ್ಳೆ ಮನಸ್ಸಾಕ್ಷಿ ಆಗಿಲ್ಲಪ್ಪ ಅಂದ್ರೆ ಆ ಇಡೀ ರಚನೆ ಉಳ್ಳಂತ ಕಟ್ಟಡವು ಆದಷ್ಟು ಬೇಗ ಕುಸಿದು ಬೀಳುತ್ತೆ.
And you'll discover that.
ನೀವು ಅದನ್ನು ಗ್ರಹಿಸಿಕೊಳ್ತೀರಿ ಒಂದಿನ.
In the world today, if you show a lot of love and compassion to the poor and the sick, you may even get a Nobel Prize.
ಇಂದು ನೀವು ಲೋಕದಲ್ಲಿ ಬಡ ಜನರಿಗೆ ಪ್ರೀತಿ ಮತ್ತು ಕರುಣೆಯನ್ನು ತೋರಿಸುವಾಗ ನಿಮಗೆ ನೋಬೆಲ್ ಪ್ರಶಸ್ತಿ ಕೂಡ ದೊರಕಿಸಿಕೊಳ್ಳಬಹುದು. ನೀವು ಬಹಳಷ್ಟು ಸನ್ಮಾನ ಬಹುಮಾನಗಳನ್ನು ಸಂಪಾದಿಸಿಕೊಳ್ಳಬಹುದು. ಈ ಲೋಕದಲ್ಲಿ ನೀವು ಒಳ್ಳೆಯ ಮನಸ್ಸಾಕ್ಷಿ ಹೊಂದಿದ್ದಕ್ಕಾಗಿ ಯಾವುದೇ ಸನ್ಮಾನ ಬಹುಮಾನ ದೊರಕಿಸಿಕೊಳ್ಳಲಾಗುವುದಿಲ್ಲ.
If you want an award from God,
Yesu Christanalli neevu nambike ittiddakkagi lokadinda yavude sanmana bahumana padedukolluvudilla, nimage devarinda prashasti bekandre
your love for others and all the compassion and goodness and service that you do to others.
Neevu itarara kadege toruvanta preeti karune ollettana seve ene agidru kuda
must come from a sincere faith and a good conscience.
Adu olleya manasakshi mattu nishkapatavada nambikeyinda barabeku.
That's God's word. You know, if you read the Bible slowly, like I mean,
adu devara vakya. Neevu devara vakyavanna nidanakke oduvaga,
urging you these days, read the Bible slowly. Don't rush through these verses.
ಈ ದಿನಮಾನಗಳಲ್ಲಿ ನೀವು ಸತ್ಯವೇದವನ್ನ ಬಹಳ ನಿಧಾನಕ್ಕೆ ಓದಬೇಕು, ಅದನ್ನ ಬಹಳ ವೇಗವಾಗಿ ಓದಿಕೊಂಡು ಹೋಗಬಾರದು. ನೀವು
you would have discovered this the first time you read 1 Timothy.
ಆಗ ನೀವು ಗ್ರಹಿಸಿಕೊಳ್ಳುತ್ತೀರಿ ಈ ಒಂದನೇ ತಿಮೋತಿಯನ್ನ ಮೊದಲ ಬಾರಿ ಓದಿದೆ ಎಂಬುದಾಗಿ.
When was the first time you read 1 Timothy? 30 years ago?
ಯಾವಾಗ ನೀವು ಮೊದಲ ಬಾರಿ ಒಂದನೇ ತಿಮೋತಿ ಓದಿದ್ದು? 30 ವರ್ಷದ ಹಿಂದೆ.
Did you notice this the first time you read it?
ಇದನ್ನ ನೀವು ಗಮನಿಸಿದ್ರಾ ಮೊದಲ ಬಾರಿ ಇದನ್ನು ಓದ್ಕೊಂಡಿದ್ದೀನಿ ಅಂತ?
It's possible that you've read it for 30 years and you still didn't notice it till today.
ನೀವು 30 ವರ್ಷದಿಂದ ಇದನ್ನ ಓದ್ತಾ ಇದ್ರೂ ಕೂಡ ಇದುವರೆಗೂ ನೀವು ಇದನ್ನ ಗ್ರಹಿಸಿಕೊಳ್ಳದೆ ಇರುವಂತ ಸಾಧ್ಯತೆ ಇರುತ್ತದೆ.
This is the problem with believers I have found.
ನಾನು ಕಂಡುಕೊಂಡಿರುವಂತದ್ದೇನಪ್ಪ ಅಂದ್ರೆ ವಿಶ್ವಾಸಿಗಳಲ್ಲಿ ಇರುವಂತ ಸಮಸ್ಯೆ ಇದೇ ಆಗಿದೆ.
They don't read the Bible carefully.
ಅವರು ಸತ್ಯ ವೇದವನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಜಾಗರೂಕವಾಗಿ ಓದಿಕೊಳ್ಳುವುದಿಲ್ಲ.
If they get a court order, they will read it carefully. They'll go to a lawyer and ask them to explain every word.
ಅವರು ಒಂದು ಕೋರ್ಟ್ ಆರ್ಡರ್ ಅನ್ನ ಏನಾದರೂ ಪಡೆದುಕೊಂಡ್ರು ಅಂದ್ರೆ ಬಹಳ ಜಾಗರೂಕವಾಗಿ ಓದ್ತಾರೆ, ಲಾಯರ್ ಬಳಿ ಹೋಗ್ತಾರೆ, ಅದನ್ನ ವಿವರಿಸಿ ಹೇಳುವಂತೆ ಪ್ರತಿಯೊಂದು ಪದವನ್ನ.
If they are signing a document, they will go to a lawyer and ask him to explain every word.
ಅವರು ಒಂದು ಡಾಕ್ಯುಮೆಂಟ್ ಗೆ ಸಹಿ ಹಾಕಬೇಕು ಅಂದ್ರೆ ವಕೀಲರ ಬಳಿ ಹೋಗಿ ವಿವರಿಸುವಂತೆ ಕೇಳ್ತಾರೆ ಪ್ರತಿ ಪದವನ್ನ.
What about this one word? Does this one word make put some obligation on me?
ಈ ಒಂದು ಮಾತು ಅಥವಾ ಪದ ಏನಂತ ಹೇಳುತ್ತಾ ವಿವರಿಸ್ರಿ ಅಂತ ಕೇಳ್ತಾರೆ, ಇದೇನಾದ್ರೂ ನನಗೆ ನಿರ್ಬಂಧ ತರದ ಸಾಧ್ಯತೆ ಇದೆನಾ ಅಂತ ಕೇಳ್ತಾರೆ.
I gotta be careful about every word before I sign it. Because it involves money.
ನಾನು ಸಹಿ ಹಾಕುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದ್ಕೊಳ್ತಾರೆ, ಯಾಕಂದ್ರೆ ಅದು ಹಣದ ವಿಷಯಕ್ಕೆ ಸಂಬಂಧಪಟ್ಟಿದೆ. ಅದಕ್ಕಾಗಿ
they're not careful about God's word.
ಆದರೆ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ ದೇವರ ವಾಕ್ಯದ ಕುರಿತಾಗಿ.
What a work the devil has done.
ಎಂತಹ ಕಾರ್ಯ ಮಾಡಿದ್ದಾನೆ ನೋಡ್ರಿ ಸೈತಾನನು.
I believe what the Bible says, the devil is a deceiver of the whole world.
ನಾನು ಸತ್ಯವೇದವು ಹೇಳುವಂತದ್ದನ್ನು ನಂಬುತ್ತೇನೆ, ಸೈತಾನನು ಇಡೀ ಲೋಕವನ್ನ ವಂಚಿಸಿದ್ದಾನೆ ಅಥವಾ ಮರಳು ಮಾಡಿದ್ದಾನೆ ಅಂತ.
The whole world, the sad thing is,
ಇಡೀ ಲೋಕ ಬಹಳ ದುಃಖಕರ ಸಂಗತಿ ಯಾವುದಪ್ಪ ಅಂದ್ರೆ,
that he even blinds the minds of some believers.
ಅದು ಕೆಲವು ವಿಶ್ವಾಸಿಗಳ ಕಣ್ಣನ್ನು ಕುರುಡು ಕೂಡ ಮಾಡಿದೆ.
From knowing the full truth of God.
ದೇವರ ಪೂರ್ತಿ ಸತ್ಯವನ್ನ ಅರಿಯುವಂತ ವಿಚಾರಕ್ಕೆ.
Jesus said, you shall know the truth and the truth shall set you free.
Yesu Swamiyu helidare neevu satyavanna arithukolluttiri satyavu nimmanna bidugade golisuvudanta.
And what we seek to do in this church is to proclaim the truth.
Ee sabeyalli naavu enanna madalu prayatna maartta idivappa andre satyavanna saruvantaddu.
We have never been interested in popularity.
Naavu janapriyate athwa prakhyatiyalli aasakti hondilla.
We have never been interested in increasing our numbers.
Namma sabeyallina sankhiyalli hechchala aaguvudaralliyu kuda naavu aasakti hondilla.
Interested in giving people a true and accurate scan of their heart's condition ಫ್ರೀ ಆಫ್ ಚಾರ್ಜ್.
ನಾವು ಜನರಿಗೆ ಅವರ ಹೃದಯದ ಸ್ಥಿತಿಯ ನಿಜವಾದ ಮತ್ತು ನಿಖರವಾದ ಸ್ಕ್ಯಾನ್ ಅನ್ನ ಉಚಿತವಾಗಿ ಕೊಡುವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದೇವೆ.
ಅಂಡ್ ಆಲ್ಸೋ ಟೆಲ್ ದಮ್ ಹೌ ದೇ ಕ್ಯಾನ್ ಬಿ ಕ್ಯೂರ್ಡ್ ಆಫ್ ದಟ್ ರಚಿಡ್ ಹಾರ್ಟ್ ಕಂಡೀಷನ್ ಫ್ರೀ ಆಫ್ ಚಾರ್ಜ್.
ಅವರು ತಮ್ಮ ಕೆಟ್ಟ ಹೃದಯದ ಸ್ಥಿತಿಯಿಂದ ಹೇಗೆ ಗುಣ ಹೊಂದಬಹುದು ಅಥವಾ ಶುದ್ಧವಾಗಬಹುದು ಎಂಬುದನ್ನು ಕೂಡ ಉಚಿತವಾಗಿ ಹೇಳುತ್ತೇವೆ.
Isn't that good?
ಅದು ಒಳ್ಳೆಯದಲ್ವಾ?
If people get offended with the scan report and go to some other doctor who
ಜನರು ಈ ರೀತಿಯ ಸ್ಕ್ಯಾನ್ ರಿಪೋರ್ಟ್ ಅನ್ನು ಪಡೆದುಕೊಂಡು ಬಹಳ ಬೇಸರ ಪಟ್ಟುಕೊಂಡು ಮತ್ತೊಬ್ಬ ವೈದ್ಯನ ಬಳಿ ಹೋಗ್ತಾರೆ. ಆ ವೈದ್ಯನು ಯಾರಪ್ಪ ಅಂದ್ರೆ
ಟಚಸ್ ಅಪ್ ದ ಸ್ಕ್ಯಾನ್ ರಿಪೋರ್ಟ್,
ಆ ಸ್ಕ್ಯಾನ್ ವರದಿಯನ್ನ ಮುಟ್ಟುತ್ತಾರೆ.
ಲೈಕ್ ದಟ್ ಜೋಕ್ ಐ ಹರ್ಡ್ ಅಬೌಟ್. A man said, my doctor was so considerate.
ಒಂದು ಹಾಸ್ಯವನ್ನ ನಾನು ಕೇಳಿದ್ದೇನೆ. ಒಬ್ರು ಹೇಳ್ತಾರೆ, ನನ್ನ ವೈದ್ಯರು ನನ್ನನ್ನು ಬಹಳ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ, ಅಂದ್ರೆ ವಿವೇಚನೆಗೆ ತೆಗೆದುಕೊಳ್ಳುತ್ತಾರೆ ಅಂತ.
When he knew that I could not afford the surgery, he just touched up the scan report and gave it to me.
ನಾನು ಶಸ್ತ್ರಚಿಕಿತ್ಸೆಗೆ ಒಳಪಡಲು ಇಷ್ಟಪಡಲಿಲ್ಲ ಅಂದ್ರೆ ಆ ವೈದ್ಯರು ಸ್ಕ್ಯಾನ್ ವರದಿಯನ್ನ ಹಾಗೆ ಮುಟ್ಟುತ್ತಾರೆ.
Said, you're okay.
ನೀ ಸರಿ ಇದೆ ಅಂತ ಹೇಳ್ತಾರೆ.
There are lots of preachers doing that. And there are a lot of foolish people listening to them.
ಹೌದು, ಅನೇಕ ಬೋಧಕರು ಆ ರೀತಿ ಬೋಧಿಸುತ್ತಿದ್ದಾರೆ, ಅನೇಕ ಮೂಢ ಜನರು ಅದನ್ನು ಕೇಳಿಸಿಕೊಂಡು ಕೂತಿದ್ದಾರೆ.
So let's take these words of God's word seriously. These are words inspired by the Holy Spirit.
ಹಾಗಾಗಿ ಈ ದೇವರ ವಾಕ್ಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳ್ರಿ. ದೇವರ ವಾಕ್ಯಗಳು ಪವಿತ್ರಾತ್ಮ ಪ್ರೇರಿತಗೊಂಡಿವೆ.
50 years ago when I was converted, and I learned that there was only one book.
50 ವರ್ಷದ ಹಿಂದೆ ನಾನು ದೇವರ ಕಡೆಗೆ ತಿರುಗಿಕೊಂಡೆ. ಆಗ ಕಲಿತುಕೊಂಡಿದ್ದೇನಪ್ಪ ಅಂದ್ರೆ ಒಂದೇ ಒಂದು ಪುಸ್ತಕವು.
In the whole world, among all the billions of books, only one book that God Almighty had written.
ಇಡೀ ಲೋಕದಲ್ಲಿ ಅನೇಕ ಬಿಲಿಯನ್ ಗಟ್ಟಲೆ ಪುಸ್ತಕಗಳಲ್ಲಿ ದೇವರು ಬರೆದಿರುವಂತಹ ಒಂದೇ ಒಂದು ಪುಸ್ತಕವು ಸತ್ಯವೇದವಾಗಿದೆ ಎಂಬುದನ್ನು ಕಲಿತುಕೊಂಡೆ.
I decided I was going to spend my life studying that one book.
ನಾನು ನಿರ್ಧರಿಸಿದೆ, ನಾನು ನನ್ನ ಜೀವಿತವನ್ನ ಈ ಒಂದು ಪುಸ್ತಕವನ್ನ ಓದುವುದರಲ್ಲಿ ಕಳೆಯಬೇಕು ಅಂತ.
That didn't mean I didn't do other things. I read the newspaper.
ಅದರ ಅರ್ಥ ನಾನು ಬೇರೆ ಸಂಗತಿ ಮಾಡೋದಿಲ್ಲ ಅಂತಲ್ಲ. ನಾನು ಕೂಡ ವಾರ್ತಾಪತ್ರಿಕೆ ಓದುತ್ತೇನೆ.
I've read other books. I had to in my profession. When I was in the Navy.
ನಾನು ಕೂಡ ಬೇರೆ ಪುಸ್ತಕಗಳನ್ನು ಓದುತ್ತೇನೆ. ನನ್ನ ವೃತ್ತಿಗೆ ಸಂಬಂಧಪಟ್ಟಂತ ಪುಸ್ತಕವನ್ನ ನಾನು ನೌಕಾದಳದಲ್ಲಿದ್ದಾಗ ಓದಿಕೊಂಡಿದ್ದೆ.
But everything was secondary to this one book.
ಆದರೆ ಈ ಒಂದು ಪುಸ್ತಕಕ್ಕೆ ಹೋಲಿಸಿ ನೋಡಿದಾಗ ಎಲ್ಲವೂ ಕೂಡ ಎರಡನೇ ದರ್ಜೆಗೆ ಬರುವಂತಹ ಪುಸ್ತಕಗಳಾಗಿದ್ದವು ನನಗೆ.
Do you really believe that the Bible is the only book in the whole world written by God?
ನೀವು ನಂಬುತ್ತೀರಾ ಇಡೀ ಲೋಕದಲ್ಲಿ ದೇವರಿಂದ ಬರೆಯಲ್ಪಟ್ಟ ಒಂದೇ ಒಂದು ಪುಸ್ತಕವು ಸತ್ಯವೇದವಾಗಿದೆ ಅಂತ?
Theoretically, you'll tick and say yes.
ಸೈದ್ಧಾಂತಿಕವಾಗಿ ನೀವು ಅದನ್ನ ಟಿಕ್ ಮಾಡಿ ಹೌದು ಅಂತ ಹೇಳ್ಬಿಡ್ತೀರಿ.
But if you believed it, you would really study.
ಆದರೆ ನೀವು ಅದನ್ನ ನಂಬುವಾಗ ನಿಜವಾಗಿಯೂ ನೀವು ಅದನ್ನ ಅಧ್ಯಯನ ಮಾಡ್ತೀರಿ.
I believe it, that's why I study.
ನಾನು ನಂಬಿದ್ರಿಂದ ಅದನ್ನ ಅಧ್ಯಯನ ಮಾಡಿದೆ.
Because my eternal destiny is dependent on that. Not only my eternal destiny, I don't want to just go to heaven when I die.
ನನ್ನ ನಿತ್ಯತ್ವದ ಸ್ಥಾನವು ಇದರ ಮೇಲೆ ಅವಲಂಬಿತವಾಗಿದೆ. ನಾನು ಸತ್ತ ನಂತರ ಬರೀ ಪರಲೋಕಕ್ಕೆ ಹೋಗಬೇಕು ಎಂದು ನಾನು ಬಯಸುವುದಿಲ್ಲ. ಅಂದರೆ ಬರೀ ನಿತ್ಯತ್ವದ ಸ್ಥಾನ ಅಲ್ಲ.
I want to live, I'll tell you honestly, I want to live the most profitable life.
ನಾನು ಪ್ರಾಮಾಣಿಕವಾಗಿ ಹೇಳಲು ಇಷ್ಟಪಡುತ್ತೇನೆ ನಿಮಗೆ, ನಾನು ಲಾಭದಾಯಕ ಜೀವಿತವನ್ನ ಕಳೆಯಬೇಕು ಇಲ್ಲಿ.
That any human being can ever live on this earth.
ಈ ಭೂಮಿಯ ಮೇಲೆ ಬದುಕುವಂತ ಯಾವುದೇ ಮನುಷ್ಯನಿಗಿಂತ.
Not financially profitable, I don't care about that.
ಹಣಕಾಸಿನ ಲಾಭದಾಯಕ ಅಲ್ಲ, ಅದರ ಬಗ್ಗೆ ನಾನು ಅಷ್ಟು ಚಿಂತೆಗೀಡಾಗುವುದಿಲ್ಲ.
But the most useful life as far as God is concerned.
ಆದರೆ ದೇವರ ವಿಷಯಕ್ಕೆ ಸಂಬಂಧಪಟ್ಟಂತ ಉಪಯೋಗಕಾರಿ ಜೀವಿತವನ್ನ ಕಳೆಯುವಂತದ್ದು ನನಗೆ ಬಹಳ ಮುಖ್ಯ.
I prayed prayers like, Lord, make me as holy as a sinner saved by grace can ever be on this earth.
ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದೇನೆ, ಕರ್ತನೆ ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಯು ಭೂಮಿಯ ಮೇಲೆ ಇರಬಹುದಾದ ರೀತಿಯಂತೆ ನನ್ನನ್ನು ಪವಿತ್ರನನ್ನಾಗಿ ಮಾಡುವಂತ.
As holy in my thoughts and my words.
ನನ್ನ ಯೋಚನೆಯಲ್ಲಿ ಮತ್ತು ನನ್ನ ಮಾತಿನಲ್ಲಿ ಪವಿತ್ರನಾಗಿರುವಂತೆ ಮಾಡು ದೇವರೇ ಅಂತ ಕೇಳಿದ್ದೀನಿ.
My deeds and my attitudes and my motives.
ನನ್ನ ಕಾರ್ಯ, ನನ್ನ ಮನೋಭಾವ ಮತ್ತು ನನ್ನ ಉದ್ದೇಶಗಳು.
I mean, there may be upper limit to that. I can't become like Jesus till he comes again. Okay, I recognize that.
ಅದಕ್ಕೆ ಒಂದು ಮೇಲ್ದರ್ಜೆಯ ಮಿತಿ ಇದೆ. ನಾನು ಯೇಸು ಸ್ವಾಮಿಯಂತೆ ಆತನು ಬರುವ ಮುಂಚೆನೆ ಆಗಲು ಆಗುವುದಿಲ್ಲ ಎಂದು ನಾನು ಗ್ರಹಿಸಿಕೊಂಡಿದ್ದೇನೆ.
ಬಟ್ ವಾಟ್ ಎವರ್ ಇಸ್ ದಿ ಅಪರ್ ಲಿಮಿಟ್ ಪಾಸಿಬಲ್ ಫಾರ್ ಎ ಸಿನ್ನರ್ ಸೇವ್ಡ್ ಬೈ ಗ್ರೇಸ್, ಐ ವಾಂಟ್ ಟು ಗೆಟ್ ದೇರ್. Don't you want to get there?
ಕೃಪೆಯಿಂದ ರಕ್ಷಿಸಲ್ಪಟ್ಟಂತ ಒಬ್ಬ ಪಾಪಿಯು ಎಷ್ಟು ಮೇಲ್ದರ್ಜೆಯ ಮಿತಿಗೆ ಹೋಗುವ ಸಾಧ್ಯತೆ ಇದೆಯಲ್ಲ ಅಲ್ಲಿಗೆ ಹೋಗಿ ನಾನು ನಿಲ್ಲಬೇಕು ಅಂತ ಬಯಸುತ್ತೇನೆ. ನೀವು ಆ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅಂತ ಬಯಸೋದಿಲ್ವಾ?
ಯು ನೋ ದಟ್ ಫಾರ್ 5,950 years ನಿಯರ್ಲಿ 5,950 years ನೋಬಡಿ ಕಾನ್ಕರ್ಡ್ ಮೌಂಟ್ ಎವರೆಸ್ಟ್.
5,950 ವರೆಗೆ ಯಾರೂ ಕೂಡ ಹಿಮಾಲಯ ಪರ್ವತವನ್ನ ಅಂದರೆ ಮೌಂಟ್ ಎವರೆಸ್ಟ್ ಅನ್ನ ಏರಿರುವಂತಹ ಉದಾಹರಣೆ ಇರಲಿಲ್ಲ.
ಐ ವಾಸ್ ಲಿವಿಂಗ್ ಇನ್ ಡೆಲ್ಲಿ ವೆನ್ ಐ ರೆಡ್ ಇನ್ ದಿ ನ್ಯೂಸ್ ಪೇಪರ್.
ನಾನು ಇದರ ಬಗ್ಗೆ ವಾರ್ತಾ ಪತ್ರಿಕೆಯಲ್ಲಿ ಓದಿಕೊಂಡಾಗ ನಾನು ಡೆಲ್ಲಿಯಲ್ಲಿ ಇದ್ದೆ.
ಅ ಯಂಗ್ ಬಾಯ್ ದಟ್ ದಿಸ್ ಗೈ ಫ್ರಮ್ ನ್ಯೂಜಿಲೆಂಡ್ ಅಂಡ್ ದಿಸ್ ನೇಪಾಳಿ ಶೆರ್ಪಾ ಹ್ಯಾಡ್ ಕಾನ್ಕರ್ಡ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಮೌಂಟ್.
ನ್ಯೂಜಿಲೆಂಡ್ನ ಒಬ್ಬ ಯೌವನಸ್ಥನಾದ ಶೆರ್ಪ ಎಂಬುವವರು ಇಡೀ ಲೋಕದಲ್ಲಿ ಅತಿ ಎತ್ತರವಾದಂತಹ ಮೌಂಟ್ ಎವರೆಸ್ಟ್ ಅನ್ನ ಏರಿದರು ನೇಪಾಳದಲ್ಲಿ.
Somebody asked him, what made you climb Mount Everest? He says, because it was there.
ಯಾರೋ ಕೇಳಿದ್ರು ಅವರಿಗೆ ಅದು ಹುಮ್ಮಸ್ಸು ಹೇಗೆ ಬಂತು ಅದನ್ನ ಏರಲು ನಿಮಗೆ ಅಂತ. ಆಗ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಆ ಮೌಂಟ್ ಎವರೆಸ್ಟ್ ಇರುವುದಕ್ಕಾಗಿ ಎಂಬುದಾಗಿ ಹೇಳಿದ್ರು ಅವರು.
What a word, because it was there. I had to conquer it.
ಎಂತ ಮಾತದು, ಅದು ಇದೆ ಅದಕ್ಕಾಗಿ ನಾನು ಅದನ್ನ ಜಯಿಸಬೇಕು ಅಂತ ಹೇಳಿದ್ದವರಲ್ಲಿ.
Imagine if somebody asks you, why are you so eager about victory over sin? Because it's there. Sin shall not have dominion over you.
ಯಾಕೆ ನಿಮಗೆ ಪಾಪದ ಮೇಲೆ ಜಯಗಳಿಸುವಂತ ಕುತೂಹಲ ಜಾಸ್ತಿ ಇದೆ ಅಂತ ನಿಮಗೆ ಯಾರಾದರೂ ಕೇಳುವಾಗ ನೀವು ಹೇಳಬೇಕು ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ಅಂತ ಇದೆ ಅದಕ್ಕಾಗಿ ಅಂತ ಹೇಳಬೇಕು ನೀವು.
Because it's there in God's word. I want it.
ಅದು ದೇವರ ವಾಕ್ಯದಲ್ಲಿ ಇದೆ, ಅದು ನನಗೆ ಬೇಕು ಅಂತ ಹೇಳಬೇಕು ನೀವು.
So what if 5,950 years nobody conquered Mount Everest? There was a man who said, I'm going to get there.
5,950 ವರ್ಷದಿಂದ ಯಾರು ಕೂಡ ಮೌಂಟ್ ಎವರೆಸ್ಟ್ ನ ಏರಿಲ್ಲ, ಏನಿವಾಗ? ಆ ಮನುಷ್ಯನು ಹೇಳ್ದ, ನಾನಿದ್ದೀನಿ, ನಾನು ಏರ್ತೀನಿ ಅಂತ.
So what if the believers around you don't believe that there is such a thing as an overcoming life?
ಜಯ ಗಳಿಸುವಂತ ಜೀವಿತ ಅಂತದ್ದೇನು ಇಲ್ಲ ಎಂದು ನಂಬುವಂತ ವಿಶ್ವಾಸಿಗಳು ನಿಮ್ಮ ಸುತ್ತ ಇರುವಾಗ ಏನಿವಾಗ?
So what if the believers around you don't believe that you can control your tongue 24 hours a day?
ನಿಮ್ಮ ಸುತ್ತ ಇರುವಂತ ವಿಶ್ವಾಸಿಗಳು 24 ಗಂಟೆ ನಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಬಹುದು ಎಂದು ನಂಬಲಿಲ್ಲ ಅಂದ್ರೆ ಏನಿವಾಗ?
That you don't ever say the wrong thing.
ನೀವು ಎಂದಿಗೂ ಸಹ ತಪ್ಪನ್ನ ಹೇಳುವುದಿಲ್ಲ ಎಂದು ನಾನು ನಂಬುವುದಿಲ್ಲ ಅಂತ ಹೇಳುವಂತ ಜನರಿರುವಾಗ ಏನಿವಾಗ?
So what if they don't believe?
ಅವರು ನಂಬಲಿಲ್ಲ ಅಂದ್ರೆ ಏನಿವಾಗ?
The point is, does God's word say it's possible? Is it there? If it's not there,
ಮುಖ್ಯ ಅಂಶ ಏನಪ್ಪಾ ಅಂದ್ರೆ ದೇವರ ವಾಕ್ಯ ಹೇಳತ್ತೆ ಇದು ಸಾಧ್ಯ ಅಂತ. ದೇವರ ವಾಕ್ಯ ಈ ರೀತಿ ಹೇಳಲಿಲ್ಲ ಅಂದ್ರೆ ಪರವಾಗಿಲ್ಲ, ಮರ್ತು ಬಿಡ್ರಿ ಅದನ್ನ. ಆದ್ರೆ ದೇವರ ವಾಕ್ಯ ಆ ರೀತಿ ಹೇಳತ್ತೆ ಸಾಧ್ಯ ಇದೆ ಅಂತ.
I'm not interested in looking for things that are not there.
ಇಲ್ಲದೆ ಇರುವಂತ ಸಂಗತಿಯನ್ನ ಹುಡುಕುವುದರಲ್ಲಿ ನನಗೆ ಆಸಕ್ತಿ ಇಲ್ಲ.
But there are a lot of things that are there. Which we don't claim, that's our inheritance.
ಆದ್ರೆ ಅನೇಕ ಸಂಗತಿಗಳು ಇವೆ, ಆದ್ರೆ ಅದನ್ನ ನಾವು ನಮ್ಮದು ಎಂದು ನಾವು ಅದನ್ನ ತೆಗೆದುಕೊಳ್ಳುವುದಿಲ್ಲ. ಅದು ನಮ್ಮ ಹಕ್ಕು ಬಾಧ್ಯತೆಯಾಗಿದೆ.
And so a good conscience is one of them.
ಹಾಗಾಗಿ ಅದರಲ್ಲಿ ಒಳ್ಳೆಯ ಮನಸ್ಸಾಕ್ಷಿಯೂ ಕೂಡ ಒಂದು.